ಹರಿನಾಮದ ಮಹಿಮೆ. ಈ ಕೃಷ್ಣ ಭಕ್ತಿಯು ಎಷ್ಟು ರುಚಿಕರ ಅಂದರೆ, ಶ್ರೀ ಕುಲಶೇಖರ ಆಳ್ವಾರ್ ಅವರು ರಚಿಸಿದ ಮುಕುಂದ ಮಾಲಾ ಸ್ತೋತ್ರದ 5ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾರೆ. ನಾಸ್ತ ಧರ್ಮನ ವಸು ನಿಚಯೇ ನೈವ ಕಾಮೋಪಭೋಗೆ ಯದ್ಭಾವ್ಯಂ ತದ್ಭವತು ಭಗವನ್ ಪೂರ್ವ ಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹು ಮತಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಬೋರುಹ ಯುಗ ಗತ ನಿಶ್ಚಲ ಭಕ್ತಿರಸ್ತು. ನನಗೆ ಕರ್ಮ ಕಾರ್ಯಗಳನ್ನು ಮಾಡಲು ಆಕರ್ಷಣೆ ಇಲ್ಲ, ಆಸೆಗಳಿಲ್ಲ, ಯಾವ ಭೂಮಂಡಲವೂ ನನಗೆ ಬೇಡ, ನಾನು ಒಡೆಯನಾಗಬೇಕಾಗಿಲ್ಲ, ಇಂದ್ರಿಯ ತೃಪ್ತಿಗಳಿಗೆ ನಾನು ಚಿಂತಿಸುವುದಿಲ್ಲ, ನನ್ನ ಹಿಂದಿನ ಕಾರ್ಯಗಳಿಗೆ ಅನುಗುಣವಾಗಿ ಅವುಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಮಾಯವಾಗುತ್ತವೆ. ನನ್ನ ಒಂದೇ ಒಂದು ಆಸೆ ಎಂದರೆ ಭಗವಂತನ ಚರಣ ಕಮಲಗಳ ಭಕ್ತಿ ಸೇವೆ. ನನಗೆ ಮತ್ತೆ ಮತ್ತೆ ಜನ್ಮಗಳು ಉಂಟಾಗಲಿ, ತೊಂದರೆ ಇಲ್ಲ, ಆದರೆ ನನಗೆ ಶ್ರೀಕೃಷ್ಣನ ಚರಣ ಕಮಲಗಳ ಭಕ್ತಿ ಸೇವೆ ಮಾತ್ರ ಬೇಕು. ನೋಡಿ, ಈ ರೀತಿಯಲ್ಲಿ ಬೇಡುತ್ತಾರೆ ಪರಮ ಭಕ್ತರು ಕುಲಶೇಖರ ಆಳ್ವಾರರು. ನಾವು ಇದೇ ರೀತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುವುದನ್ನು ಕೂಡ ನೋಡಿದ್ದೇವೆ. ನಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿರ್ ಅಹೈತು ಕೀತ್ವಯಿ. ಹೇ ಭಗವಂತ, ಹೇ ಕೃಷ್ಣ, ನನಗೆ ಆಸ್ತಿ ಅಂತಸ್ತುಗಳು ಬೇಡ, ಧನ ಐಶ್ವರ್ಯಗಳೂ ಬೇಡ, ಸುಂದರಿಯರು ಬೇಡ, ನನ್ನ ಹಿಂದೆ ಅನೇಕ ಮಂದಿ ಅನುಯಾಯಿಗಳೂ ಬೇಡ, ಇಂದ್ರಿಯ ತೃಪ್ತಿಗಾಗಿ ವೇದಗಳಲ್ಲಿ ಹೇಳಿರುವ ಕರ್ಮ ಕಾರ್ಯಗಳು ನನಗೆ ಬೇಡ, ಮತ್ತೆ ಏನು ಬೇಕು? ಮಮ ಜನ್ಮನಿ ಜನ್ಮನೀಶ್ವರಿ ಭವತಾದ್ ಭಕ್ತಿರ್ ಅಹೈತು ಕೀತ್ವಯಿ. ಜನ್ಮ ಜನ್ಮಕ್ಕೂ ನಿನ್ನ ಚರಣ ಕಮಲಗಳ ಭಕ್ತಿ ಸೇವೆ. ನೋಡಿ, ಈ ರೀತಿಯಲ್ಲಿ ಬೇಡುತ್ತಾರೆ ಚೈತನ್ಯ ಮಹಾಪ್ರಭುಗಳು. ಇಲ್ಲಿ ಕೂಡ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಿದ್ದಾರೆ, ಪುನರ್ಜನ್ಮ ಉಂಟಾದರೂ ಸರಿ, ತೊಂದರೆ ಇಲ್ಲ, ಆದರೆ ಭಗವಂತನ ಭಕ್ತಿ ಸೇವೆ ಮಾತ್ರ ಬೇಕೇ ಬೇಕು ಎಂದು ಬೇಡುತ್ತಾರೆ. ಇದು ಭಗವಂತನ ಭಕ್ತಿ ಸೇವೆಯಲ್ಲಿ ಸಿಗುವ ರುಚಿ. ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದಂತೆ ಭಗವಂತನಿಗೆ ಭಕ್ತಿ ಸೇವೆಯನ್ನು 9 ವಿಧಗಳಲ್ಲಿ ಮಾಡಬಹುದು. ಶ್ರವಣಂ, ಕೀರ್ತನಂ, ವಿಷ್ಣೋಃ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಇದರಲ್ಲಿಯೂ ಈ 9 ವಿಧಗಳಲ್ಲಿಯೂ ಈ ಕಲಿಯುಗದಲ್ಲಿ ಕೀರ್ತನಂ ಎಂಬುದು ತುಂಬಾ ತುಂಬಾ ಸುಲಭವಾದದ್ದು. ಹರಿನಾಮವು ಈ ಕಲಿಯುಗದ ಜನರಿಗಾಗಿ ಪ್ರತ್ಯೇಕವಾಗಿ ಹೇಳಲ್ಪಟ್ಟಿರುವುದು. ಒಬ್ಬ ಡಾಕ್ಟರ್ಗೆ ರೋಗಿಗೆ ಯಾವ ಔಷಧಿಯನ್ನು ಕೊಡಬೇಕೆಂದು ಚೆನ್ನಾಗಿ ಗೊತ್ತು. ವಿಧ ವಿಧವಾದ ಔಷಧಿಗಳು ಇರಬಹುದು, ಆದರೆ ಯಾವ ರೋಗಿಗೆ ಯಾವ ಔಷಧಿಯನ್ನು ಕೊಡಬೇಕೆಂದು ವೈದ್ಯನಿಗೆ ಮಾತ್ರ ಚೆನ್ನಾಗಿ ಗೊತ್ತು. ಇದೇ ರೀತಿಯಲ್ಲಿ ಈ ಕಲಿಯುಗದ ರೋಗಿಗಳಿಗೆ ಯಾವ ಔಷಧಿಯನ್ನು ಕೊಟ್ಟರೆ ಸರಿಯೋಗುತ್ತಾರೆ ಎಂಬುದು ಆಚಾರ್ಯರಿಗೆ ಗೊತ್ತು, ಶಾಸ್ತ್ರಗಳಿಗೆ ಗೊತ್ತು. ಆದ್ದರಿಂದಲೇ ಹರಿನಾಮದ ಔಷಧಿಯನ್ನು ನೀಡಿದ್ದಾರೆ ಆಚಾರ್ಯರು. ಶ್ರೀಲ ಮಧ್ವಾಚಾರ್ಯರು ಮುಂಡಕ ಉಪನಿಷತ್ತಿನಲ್ಲಿ ನಾರಾಯಣ ಸಂಹಿತೆಯ ಈ ಶ್ಲೋಕವನ್ನು ಹೇಳುತ್ತಾರೆ. ದ್ವಾಪರೀಯೈರ್ ಜನೈರ್ ವಿಷ್ಣು ಪಂಚರಾತ್ರೈಸ್ತು ಕೇವಲೈಹಿ ಕಲೌತು ನಾಮ ಮಾತ್ರೇನ ಪೂಜ್ಯತೆ ಭಗವಾನ್ ಹರಿಹಿ. ದ್ವಾಪರ ಯುಗದಲ್ಲಿ ಜನರು ವಿಷ್ಣುವನ್ನು ನಿಯಂತ್ರಿತ ತತ್ವಗಳಿಗೆ ಅನುಗುಣವಾಗಿ ನಾರದ ಪಂಚರಾತ್ರದಲ್ಲಿ ಹೇಳಿರುವಂತೆ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಆದರೆ ಈ ಕಲಿಯುಗದಲ್ಲಿ ಕಲೌತು ನಾಮ ಮಾತ್ರೇನ ಪೂಜ್ಯತೆ ಭಗವಾನ್ ಹರಿಹಿ. ಈ ಕಲಿಯುಗದಲ್ಲಿ ಹರಿಯನ್ನು ಅವನ ನಾಮೋಚ್ಚಾರಣೆಗಳಿಂದ ಪೂಜಿಸಬೇಕು. ಈ ರೀತಿಯಲ್ಲಿ ಹೇಳುತ್ತದೆ ನಾರಾಯಣ ಸಂಹಿತ. ವೇದಗಳಲ್ಲಿ ಮತ್ತೊಂದು ಕಡೆ ಹರಿನಾಮದ ಶಕ್ತಿಯನ್ನು ಸುಂದರವಾಗಿ ಈ ರೀತಿಯಲ್ಲಿ ವಿವರಿಸಿದೆ. ಗೋಕೋಟಿ ದಾನಂ ಗ್ರಹಣೆ ಖಗಸ್ಯ ಪ್ರಯಾಗ ಗಂಗೋದಕ ಕಲ್ಪವಾಸ ಯಜ್ಞಾಯುತಂ ಮೇರು ಸುವರ್ಣ ದಾನಂ ಗೋವಿಂದ ಕೀರ್ತಿ ನ ಸಮಂ ಶತಾಂಶೈ. ಗೋಕೋಟಿ ದಾನಂ ಗ್ರಹಣೆ ಖಗಸ್ಯ. ಒಂದೇ ಒಂದು ಹಸುವನ್ನು ದಾನ ಮಾಡಿದರೆ ಸಾಕು, ಅದು ಎಷ್ಟೊಂದು ಮಹತ್ವವಾದದ್ದು ಎಂದು ನಮಗೆ ಚೆನ್ನಾಗಿ ಗೊತ್ತು. ಗೋದಾನದಲ್ಲಿ ಸಿಗುವ ಪುಣ್ಯವು ತುಂಬಾ ತುಂಬಾ ಪ್ರಮಾಣದಲ್ಲಿ ಹೆಚ್ಚು. ಅದರಲ್ಲಿಯೂ ಒಂದು ಸೂರ್ಯಗ್ರಹಣದಲ್ಲಿ ಗೋದಾನವನ್ನು ಮಾಡಿದರೆ ಸಾಕು, ಇನ್ನೂ ಹೆಚ್ಚು ಪುಣ್ಯವು. ಈಗ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದೆ ಗೋಕೋಟಿ ದಾನಂ, ಸೂರ್ಯಗ್ರಹಣದಲ್ಲಿ 1 ಕೋಟಿ ಹಸುಗಳನ್ನು ದಾನ ಮಾಡುವುದು. ಈಗ ನೀವೇ ಲೆಕ್ಕ ಹಾಕಿ ಎಷ್ಟು ಪುಣ್ಯವೆಂದು. ನಂತರ ಹೇಳಿದೆ ಪ್ರಯಾಗ ಗಂಗೋದಕ ಕಲ್ಪವಾಸ. ನಾವೆಲ್ಲರೂ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಗಂಗಾ ನದಿಯ ನೀರನ್ನು, ಯಮುನಾ ನದಿಯ ನೀರನ್ನು ಅಥವಾ ಅನೇಕ ದಿವ್ಯವಾದ ನದಿಗಳ ನೀರನ್ನು ನಮ್ಮ ಮೇಲೆ ಹನಿ ಹಾಕಿಕೊಳ್ಳುತ್ತೇವೆ ಅಥವಾ ತೀರ್ಥ ಸ್ನಾನ ಮಾಡುತ್ತೇವೆ. ಏಕೆಂದರೆ ನಮಗೆ ಚೆನ್ನಾಗಿ ಗೊತ್ತು ಎಲ್ಲ ಪಾಪಗಳಿಂದ ನಮ್ಮನ್ನು ಪುಣ್ಯ ನದಿಗಳು ವಿಮುಕ್ತಿಗೊಳಿಸುತ್ತದೆ ಎಂದು. ಈಗ ಇಲ್ಲಿ ಹೇಳಿದೆ ಪ್ರಯಾಗ ಗಂಗೋದಕ ಕಲ್ಪವಾಸ. 4 ಯುಗಗಳು ಸೇರಿದರೆ 1 ಮಹಾಯುಗ, 1000 ಮಹಾಯುಗಗಳನ್ನು ಸೇರಿಸಿದರೆ 1 ಕಲ್ಪ. ಈಗ ಇಂತಹ ಒಂದು ಕಲ್ಪವೆಲ್ಲ ಗಂಗಾ ಅಥವಾ ಯಮುನಾ ನದಿಯಲ್ಲಿ ವಾಸ ಮಾಡಿದರೆ ಸಿಗುವ ಪುಣ್ಯವನ್ನು ನೀವು ಲೆಕ್ಕ ಹಾಕಿ. ನಂತರ ಯಜ್ಞಾಯುತ ಮೇರು ಸುವರ್ಣ ದಾನಂ, ನಿಜವಾದ ಬ್ರಾಹ್ಮಣರಿಗೆ ದಾನವನ್ನು ಮಾಡಿದರೆ ಎಷ್ಟೊಂದು ಪುಣ್ಯ. ಇಂದಿಗೂ ಸರಿ, ಎಷ್ಟೊಂದು ಮಂದಿ ಬ್ರಾಹ್ಮಣರಿಗೆ ದಾನವನ್ನು ಕೊಡುತ್ತಾರೆ, ಎಷ್ಟೊಂದು ಹಬ್ಬಗಳಲ್ಲಿ ವ್ರತಾಚರಣೆಗಳಲ್ಲಿ ಬ್ರಾಹ್ಮಣರಿಗೆ ದಾನವನ್ನು ನೀಡುತ್ತಾರೆ. ಏಕೆಂದರೆ ಬ್ರಾಹ್ಮಣರಿಗೆ ಕೊಡುವ ದಾನವು ತುಂಬಾ ಮಹತ್ವವಾದದ್ದು. ಈಗ ಇಲ್ಲಿ ಹೇಳಿದೆ ಯಜ್ಞಾಯುತ ಮೇರು ಸುವರ್ಣ ದಾನಂ. ಸುವರ್ಣ ಅಂದರೆ ಚಿನ್ನ, ಚಿನ್ನದ ಪರ್ವತಗಳನ್ನೇ ದಾನವನ್ನು ಅನೇಕ ಮಂದಿ ಬ್ರಾಹ್ಮಣರಿಗೆ ಮಾಡುವುದನ್ನು ಈಗ ನೀವೇ ಲೆಕ್ಕ ಹಾಕಿ. ಈಗ ಒಟ್ಟು ಈ 3 ಮಹತ್ಕಾರ್ಯಗಳಲ್ಲಿ ಸಿಗುವ ಫಲಗಳನ್ನು ನೀವೇ ಲೆಕ್ಕ ಹಾಕಿ. 1 ಕೋಟಿ ಹಸುಗಳ ದಾನ, ಗಂಗಾ ಯಮುನಾ ಸಂಗಮದಲ್ಲಿ 1 ಕಲ್ಪ ವಾಸ, ಹಾಗೂ 3ನೆಯದು ಬ್ರಾಹ್ಮಣರಿಗೆ ಸುವರ್ಣ ಪರ್ವತಗಳ ದಾನ. ಇವುಗಳ ಫಲವನ್ನು ನೀವು ಈಗ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಈಗ ಶ್ಲೋಕದ ಕೊನೆಯ ಭಾಗಕ್ಕೆ ಬರೋಣ. ಗೋವಿಂದ ಕೀರ್ತಿರ್ ನಾ ಸಮಂ ಶತಾಂಶೈಹಿ. ಈ ಹರೇ ಕೃಷ್ಣ ಮಹಾಮಂತ್ರದ ಒಂದೇ ಒಂದು ಬಾರಿ ಉಚ್ಚಾರಣೆಯನ್ನು, ಅಂದರೆ ಗೋವಿಂದನ ನಾಮದ ಒಂದೇ ಒಂದು ಬಾರಿ ಕೀರ್ತನೆಯನ್ನು ಹೋಲಿಸಿದರೆ, ಆಗಲೇ ವಿವರಿಸಿದ 3 ಮಹತ್ಕಾರ್ಯಗಳಿಗೆ ಹೋಲಿಸಿದರೆ, ಅವುಗಳು ನ ಸಮಂ ಶತಾಂಶೈಹಿ, 100ಕ್ಕೆ ಒಂದೇ ಒಂದು ಭಾಗದಷ್ಟು ಕೂಡ ಇಲ್ಲ. ಆಗಲೇ ಹೇಳಿರುವ 3 ಕಾರ್ಯಗಳನ್ನು ಭಗವಂತನ 1 ನಾಮಕ್ಕೆ ಹೋಲಿಸಿದರೆ 100ರಲ್ಲಿ 1 ಪಟ್ಟು ಕೂಡ ಇಲ್ಲ ಎಂದು ಹೇಳುತ್ತದೆ ಶಾಸ್ತ್ರಗಳು. ಇದು ಭಗವಂತನ ನಾಮಕ್ಕೆ ಇರುವ ಶಕ್ತಿ. ಈ ಭಯಂಕರವಾದ ಕಲಿಯುಗದಲ್ಲಿ ಶ್ರೀಲ ಪ್ರಭುಪಾದರ ಕೃಪೆಯಿಂದ ನಮಗೆ ಈ ಒಂದು ಬಹುಶಕ್ತಿಯುತವಾದ ಹರೇ ಕೃಷ್ಣ ಮಹಾಮಂತ್ರವು ಸಿಕ್ಕಿದೆ. ಶ್ರೀಲ ಪ್ರಭುಪಾದರೇ ಇಲ್ಲದಿದ್ದರೆ ಇಂತಹ ಒಂದು ಮಹಾಮಂತ್ರವು, ಹರೇ ಕೃಷ್ಣ ಮಹಾಮಂತ್ರವು ನಮಗೆ ಖಂಡಿತವಾಗಿಯೂ ಸಿಗುತ್ತಿರಲಿಲ್ಲ. ಶ್ರೀಲ ಪ್ರಭುಪಾದರು ಅಮೆರಿಕಾ ದೇಶಕ್ಕೆ ಹೋಗಿ ಇಂತಹ ಒಂದು ಅದ್ಭುತವಾದ ಭಗವಂತನ ನಾಮವನ್ನು ಇಡೀ ಪ್ರಪಂಚಕ್ಕೆ ಹಂಚಿದರು. ನಮ್ಮಂತಹ ದುರದೃಷ್ಟವಂತರಿಗೆ ಕಲಿಯುಗದ ಔಷಧಿಯನ್ನು ಹಂಚಿದರು. ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ, ಪ್ರಾಯೇನಲ್ಪಾಯುಷಃ ಸಭ್ಯ ಕಲಾವಸ್ಮಿನ್ ಯುಗೇ ಜನಾಃ ಮಂದಾಹ ಸುಮಂದ ಮತಯೋ ಮಂದಭಾಗ್ಯ ಶುಪದ್ರುತಾಃ. ಕಲಿಯುಗದಲ್ಲಿ ಜನರು ಅಲ್ಪಕಾಲ ಜೀವಿಗಳು, ಜಗಳಗಂಟರು, ಸೋಂಬೇರಿಗಳು, ದಾರಿ ತಪ್ಪಿದವರು, ದುರಾದೃಷ್ಟವಂತರು. ನೋಡಿ ಈ ರೀತಿಯಲ್ಲಿ ಹೇಳಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಶ್ರೀಲ ಪ್ರಭುಪಾದರು ಕಾಪಾಡಲು ಬಂದಿದ್ದಾರೆ, ಮಾರ್ಗದರ್ಶನವನ್ನು ನೀಡಿದ್ದಾರೆ. ಯಾವ ಮಾರ್ಗ? ಕೃಷ್ಣ ಲೋಕಕ್ಕೆ ಹೋಗುವ ಮಾರ್ಗ. ಅದು ಹೇಗೆ ಮಾರ್ಗ? ಹರಿನಾಮದ ಮಾರ್ಗ, ಹರೇ ಕೃಷ್ಣ ಮಹಾಮಂತ್ರದ ಮಾರ್ಗ. ಆದ್ದರಿಂದ ನಾವು ಇಂತಹ ಒಂದು ಅವಕಾಶವನ್ನು ಬಿಡದೆ ಹರಿನಾಮದ ಚರಣ ಕಮಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ಶಾಶ್ವತವಾದ ಕೃಷ್ಣ ಲೋಕಕ್ಕೆ ಹೋಗಬೇಕು, ನಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಹರೇ ಕೃಷ್ಣ.